ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ನಿನ್ನೆ ಹೇಳಿದ್ರಲ್ಲಿ ಇನ್ನೊಂದಿಟ್ಟು ಬರ್ಕೊಳ್ಳಿ. ವಿಶೇಷ ಅಂತ ಬರ್ಕೊಂಡು ನಿನ್ನೆದರಲ್ಲಿ ಕಂಟಿನ್ಯೂ, ನಿನ್ನೆದರಲ್ಲೇ ಲಾಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ತರ ಬರ್ಕೊಳ್ಳಿ. ಅವರು ಕೊಯಂಬತ್ತೂರಿಂದ ಬಂದಿದ್ದಾರೆ ಪ್ರವಚನ, ಅಲ್ಲಿ ಆನ್ಲೈನ್ ಕೇಳ್ತಾರೆ. ಇಲ್ಲಿ ಬರ್ಕೊಳ್ತೀರ? ಆರು ರಸಗಳು ಸಾರ ಮೊದಲಾದವುಗಳು, ಒಂದೊಂದಕ್ಕೂ ನಾಲ್ಕು ನಿಯಾಮಕ ರೂಪ. ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ ಎಂದು. ತುರ್ಯ ಎಂದು ಈ ಪ್ರಕಾರ ಆರು ರಸಗಳಿಗೆ ನಾಲ್ಕು ನಿಯಾಮಕ ರೂಪಗಳ ಪ್ರಕಾರ ಇಪ್ಪತ್ತು ನಾಲ್ಕು ರೂಪಗಳಾಗುತ್ತೆ. ಆ ಒಂದೊಂದು ಪ್ರಭೇದಕ್ಕೂ ಅವ್ಯಕ್ತ ತತ್ವದಲ್ಲಿರುವ ವಿಷ್ಣು ಒಂದು ತತ್ವ ಅವ್ಯಕ್ತ ತತ್ವದಿಂದ ಕೂಡಿದ ಸುಷುಮ್ನಾಡಿಯಲ್ಲಿರುವ ವಿಷ್ಣು ಮಹತ್ತತ್ವದಿಂದ ಕೂಡಿದ ಇಡಾನಾಡಿಯಲ್ಲಿರುವ ಬ್ರಹ್ಮಾಂತರ್ಗತನಾದ ಬ್ರಹ್ಮರೂಪ ಮೂರನೆಯದು ಅಹಂಕಾರ ತತ್ವದಿಂದ ಕೂಡಿದ ಪಿಂಗಳ ನಾಡಿ ಅಭಿಮಾನಿಯಾದ ರುದ್ರದೇವರೊಳಗಿರುವ ರುದ್ರ ನಾಮಕ ಭಗವದ್ ರೂಪ ಹೀಗೆ ಈ ಮೂರು ರೂಪಗಳನ್ನು ಹಿಂದೆ ಹೇಳಿದ ಇಪ್ಪತ್ತು ನಾಲ್ಕರಿಂದ ಗುಣಿಸಿದರೆ ಎಪ್ಪತ್ತೆರಡು ಆಗುತ್ತೆ. ಇಪ್ಪತ್ತು ನಾಲ್ಕರಿಂದ ಗುಣಿಸಿದರೆ ಎಪ್ಪತ್ತೆರಡು ರೂಪಗಳಾಗುತ್ತೆ. ಇಂಥ 72 ರೂಪಗಳು ಬೃಹತಿ ಸಹಸ್ರ ರುಕ್ಕಿನ ಸಾವಿರ ಸಂಖ್ಯೆಯಿಂದ ಗುಣಿಸಿದರೆ ಎಪ್ಪತ್ತೆರಡು ಸಾವಿರ ಆಗುತ್ತೆ. ಈ ರೀತಿಯಲ್ಲಿ 72,000 ರಸರೂಪಗಳನ್ನು ಚಿಂತಿಸಬೇಕು. ಮುಂದೆ ನಿನ್ನೆ ಪದ್ಯ ಹೇಳಿದ್ದೆ, ಕ್ಷೀರಗತ ರಸರೂಪಗಳು 354, ಚಾರು ಘೃತಗತ ರೂಪಗಳು ಅಂದ್ರೆ ತುಪ್ಪದೊಳಗಿರುವ ರೂಪಗಳು 29, ಸಾರದೊಳಗೆ ಗುಡದೊಳಗೆ 5,101 ಸ್ವರೂಪ, ದ್ವಿಸಹಸ್ರ 625 ರೂಪ ಫಲಗಳಲ್ಲಿ. ಅದನ್ನ ಬರಕೊಡಿ. ಕ್ಷೀರಗತ ಕ್ಷೀರಗತ 5ನೇ ಪದ್ಯ. ಪದ್ಯಕ್ಕೆ ಬೇಕಾದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಬರ್ಕೊಳ್ಳಿಕ್ಕೆ, ಕೆಳಗೆ ನೀವು ಅದರ ಪದಗಳಿಗೆ ಬರ್ಕೊಂಡ್ರೆ ಸರಿ ಹೋಗುತ್ತೆ. ಕ್ಷೀರಗತ ಸೇವಿಸಲಿಕ್ಕೆ ಯೋಗ್ಯವಾದ ಹಾಲಿನಲ್ಲಿ ಇರುವ ಸೇವಿಸಲಿಕ್ಕೆ ಯೋಗ್ಯವಾದ ಹಾಲಿನಲ್ಲಿ ಇರುವ ಯಾಕೆ ಹಾಲೆಂಬುದು ಸೇವಿಸಲಿಕ್ಕೆ ಯೋಗ್ಯವಾದ್ದು ಸೇವಿಸಲಿಕ್ಕೆ ಯೋಗ್ಯವಾದ ಎರಡಿರುತ್ತೇನು? ಕಾಫಿ ಆದ್ರೆ ಹಾಗಪ್ಪ, ಹಾಲು ಹಾಗೆ ಅಂದ್ರೆ ಹಾಗಲ್ಲ. ಹಾಲಿನಲ್ಲಿ ಆ ಕರು ಹಾಕತ್ತಲ್ಲ, ಕರು ಹಾಕಿದಾಗ ಆ 10 ದಿವಸಗಳವರೆಗೆ ಹಾಲು ನಿಷಿದ್ಧ ಬರಲ್ಲ. ಇನ್ನೊಂದು, ಆಕಳ ಕರುವು ಬಾಯಿ ಹಾಕಿ ಹಾಲು ಕುಡಿದ ಮೇಲೆ ಹಾಲು ಕರಿಬೇಕು, ಅದು ತೊಳೆದು ಕರೆದರೆ ಎಂಜಲು ಅಂತ, ಅದು ನಿಷಿದ್ಧ ಹಾಲು. ಈ ರೀತಿ ನಿಷಿದ್ಧವಾದ ಹಾಲು ಅಲ್ಲದೆ ಶುದ್ಧವಾದ ಹಾಲು ತಗೋಬೇಕು. ಇನ್ನ ಕುಡಿಯಲಿಕ್ಕೆ ಯೋಗ್ಯವಾದ ಕ್ಷೀರ ಅಂದ್ರೆ ಇನ್ನೊಂದು ಯೋಗ್ಯತೆ ಯಾವುದು? ದೇವರ ನೈವೇದ್ಯ ಆಗಿದ್ದು ಅಂತ, ದೇವರ ನೈವೇದ್ಯ ಆಗಿದ್ದು. ಇಲ್ಲಪ್ಪ, ನಾವು ಬೆಳಿಗ್ಗೆನೆ ತೀರ್ಥ ಸೇವನ ಮಾಡುವ ಅಭ್ಯಾಸ ಇದೆ, ಬೆಳಿಗ್ಗೆ ನೈವೇದ್ಯ ಆಗಲ್ಲ ಅಂದ್ರೆ ಕೃಷ್ಣಾರ್ಪಣ ಅಂತ ಕುಡಿ ಅಲ್ವಾ? ಬಿಡ್ರಿ ಅಂದ್ರೆ ಸ್ನಾನಕ್ಕಿಂತ ಮೊದಲು ಪ್ರಾಯಶಃ ಯಾರು ಕುಡಿಯಲ್ಲ, ಸ್ನಾನ ಆದ್ಮೇಲೆ ಕುಡಿಯೋದು. ಆದ್ರೆ ಅದು ನೈವೇದ್ಯಕ್ಕಿಂತ ಮೊದಲೇ ನಮ್ ನೈವೇದ್ಯ ಆಗ್ಬೇಕು ಅಂತಿದ್ರೆ ಅಯ್ಯೋ ಪ್ಯಾಕೆಟ್ ಕಟ್ ಮಾಡಿ ಎಲ್ಲರೂ ಕುಡಿಬೇಕು ಆಗುವಂತಿರತ್ತಲ್ಲ, ಮನೆಯಲ್ಲಿ ಸಿಸ್ಟಮ್ಸ್ ಇರತ್ತಲ್ಲ, ಅದರ ಪ್ರಕಾರ ಹೋಗ್ಬೇಕಾದ್ರೆ ಹಾಲು ಕಾತ್ರಿ ದೇವ್ರ ಮುಂದಿಟ್ಟು ಕೃಷ್ಣ ಅರ್ಪಣ ಅಂತ ಕುಡಿದು ಬಿಡ್ರಿ ಅಷ್ಟೇ ಅಲ್ವಾ? ಚೂರು ಕಷ್ಟ, ದೇವ್ರ ಮುಂದಿಟ್ಟು ತಗೋಬೇಕಷ್ಟೇ. ಡೈರೆಕ್ಟ್ ಆಗಿ ತಗೊಳ್ಳದಾಗ ತಗೊಂಡ್ರೆ ಆಯ್ತು. ಅಷ್ಟಾದ್ರೂ ಮಾಡಿ ಅಂತ, ಅಷ್ಟಾದ್ರೂ ಮಾಡಿ, ಅಲ್ಲಿರೋ ರೂಪಗಳನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡಿ ಗೋವಿಂದ ನಿನಗರ್ಪಿತ ಅಂತ ಹೇಳಿ ಕಳಗೊಂದು ಚೂರು ಮಂಡಲ ಮಾಡಿ, ಚಿಕ್ಕ ಮಂಡಲ ಮಾಡಿ ಗೋವಿಂದ ಅಂತ ಹೇಳಿ ಕೊಡಿ. ಅದಕ್ಕೇನ್ ಮಾಡಬೇಕು? ಬೆಳಿಗ್ಗೆ ನೀವು ಸ್ನಾನ ಮಾಡದೆ ಕುಡಿಯದಿದ್ರು ಕೂಡ ಮನೆಯಲ್ಲಿ ಬೇರೆಯವರು ಇರ್ತಾರಲ್ಲ, ಬೇಗೆದ್ದು ಕುಡಿಬೇಕು ಅಂದಿರ್ತಾರೆ, ಕಾಫಿಗಳು ಅವು ಇವು ಎಲ್ಲ ಇರ್ತಾರೆ. ಅಂಥವ್ರಿಗೆ ಏನ್ ಮಾಡಬೇಕು? ನಾವೆಲ್ಲ ಆದ್ರೂ ನೀವು ಸ್ವಲ್ಪ ಕಷ್ಟಪಟ್ಟು ಬೇಗೆದ್ದು ಸ್ನಾನಗಳು ಮಾಡಿ ಕೃಷ್ಣಾರ್ಪಣೆ ಅಂದು ಕೊಡಬೇಕಾಗುತ್ತೆ, ಅಂದ್ರೆ ನೀವು ಕಷ್ಟಪಡಬೇಕಾಗುತ್ತೆ. ಸರಿಯಾ? ಇದರಲ್ಲಿ ಕುಡಿಯಲಿಕ್ಕೆ ಯೋಗ್ಯವಾದ ಹಾಲಿನಲ್ಲಿ ಇರುವ ಇರುವ ರಸರೂಪಗಳು ರಸ ಬೆಂದು ಕರೆಸಿಕೊಂಡ ರೂಪಗಳು ಮುನ್ನೂರ ಮೇಲೈವತ್ತು ನಾಲ್ಕು. ಇಲ್ಲಿ ಏನಾಯ್ತು ಕಾಲ್ಗೆ? ವಿಷದ ನಾಮಕ ವಿಷದ ನಾಮಕ ಶಕಾರ ಶಂಭು ಶಕಾರ ವಿಷದ ನಾಮಕ ಭಗವದ್ ರೂಪಗಳಿರುತ್ತವೆ. ಚಾರು ಘೃತ ಗತ ಮನೋಹರವಾದ ತುಪ್ಪದಲ್ಲಿ ಇರುವ ರೂಪಗಳು ಇಪ್ಪತ್ತರೊಂಬತ್ತು ಇಪ್ಪತ್ತೊಂಬತ್ತು ಇರುತ್ತೆ. ಇಲ್ಲಿ ಇರುವ ರೂಪಗಳು ತೀಕ್ಷ್ಣ ಸ್ಥಿರ ರೂಪಗಳೆಂದು ಕರೆಸಿಕೊಳ್ಳುತ್ತೆ. ಸ್ಥಿರ ರೂಪಗಳೆಂದು ಕರೆಸಿಕೊಳ್ಳುತ್ತೆ. ಅಲ್ಲ, ಹಾಲಿನಲ್ಲಿ ವಿಷದ, ಘೃತದಲ್ಲಿ ಸ್ಥಿರ, ಸಾರ ಗೂಡದೊಳಗೆ ಸಾರ ರುಚಿಕರವಾದ ಸಾರ ರುಚಿಕರವಾದ ಗುಡದೊಳಗೆ ಬೆಲ್ಲದೊಳಗೆ ಐದು ಸಾವಿರ ನೂರ ಒಂದು ತೀಕ್ಷ್ಣ ಎಂಬ ಹೆಸರಿನ ತೀಕ್ಷ್ಣ ಎಂಬ ಹೆಸರಿನ ಭಗವದ್ ರೂಪಗಳಿರುತ್ತೆ. ಫಲಗಳಲ್ಲಿ ಹಣ್ಣು ಮೊದಲಾದವುಗಳಲ್ಲಿ ಎರಡು ಸಾವಿರದ ಅಲ್ಲಿ ದ್ವಿಸಹಸ್ರ ಆರೆರಡು ಶತ ಅಂತದೆಲ್ಲ ಅದರ ಅರ್ಥ. ದ್ವಿಸಹಸ್ರ ಅಂದ್ರೆ ದ್ವಿಸಹಸ್ರ ಬರ್ಕೊಳ್ಳಿ, ಅದಕ್ಕೆ ಅರ್ಥ ಬರ್ಕೊಳ್ಳಿ ಪಾಪ, ನಿಮ್ಗೆ ಅದು ಕಂಪ್ಲೀಟ್ ಆಗಬಾರ್ದಲ್ಲ. ದ್ವಿಸಹಸ್ರ ಎರಡು ಸಾವಿರದ ಆರೆರಡು ಶತ ಎಂಟು ನೂರ ಪಂಚವಿಂಶತಿ ಇಪ್ಪತ್ತೈದು ಪಂಚವಿಂಶತಿ ಅಂದ್ರೆ ಇಪ್ಪತ್ತೈದು ಎಲ್ಲ ಸೇರಿ ಎರಡು ಸಾವಿರದ ಎಂಟು ನೂರ ಇಪ್ಪತ್ತೈದು ರೂಪಗಳು ನಿರ್ಹರ നിർഹാര ദീർഘ നിർഹാര എന്തു കരസുവ ഭഗവത് രൂപകളു ഇരുത്തെ നീ ഹാ അർദ്ധ ര നിർഹാര കൊള്ളുവ ഭഗവത് രൂപകളു ഇരുത്തെ ಎಂದು ನಿತ್ಯವೂ ಚಿಂತನೆ ಮಾಡಬೇಕು. ನಾಲ್ಕು ರೂಪಗಳು ಹೇಳಿದ್ರಲ್ಲ, ವಿಷದ ಸ್ಥಿರ ತೀಕ್ಷ್ಣ ನಿರ್ಹಾರ ಅಂತ ನಾಲ್ಕು ಹೇಳಿದ್ರು. ಕಳೆಗೆ ಬರ್ಕೊಳ್ಳಿ, ಅದರದ್ದೇ ಬೇರೆ ಹೋಗ ನಾ ಹೇಳ್ಬಿಡ್ತೇನೆ. ನಾನು ಹೇಳ್ತೇನೆ, ವಿಷದ ರೂಪಗಳು ಅನಿರುದ್ಧ ರೂಪಗಳು. ಸ್ಥಿರ ರೂಪಗಳು ಪ್ರದ್ಯುಮ್ನ ರೂಪಗಳು. ತೀಕ್ಷ್ಣ ರೂಪಗಳು ಸಂಕರ್ಷಣ ರೂಪಗಳು. ನಿರ್ಹಾರ ರೂಪಗಳು ವಾಸುದೇವ ರೂಪಗಳೆಂದು ಇವೆ ಎಂದು ಸದಾ ಚಿಂತಿಸಬೇಕು. ಚೂರು ಮೆಲ್ಲಿ ಮಾತಾಡಪ್ಪ. ಎಲ್ಲ ರೂಪಗಳು ಸೇರಿ ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪಗಳು. ಎಲ್ಲ ಸೇರಿ ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪಗಳು ಎಂದು ಚಿಂತಿಸಬೇಕು. ಮುಂದಿನ ಪದ್ಯ ವಿಷದ ಸ್ಥಿರ ತೀಕ್ಷಣವು ನಿರಹರ ರಸಗಳು ಮೂರೈದು ಸಾವಿರ ತ್ರಿಶತ ನವ ರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ ಶ್ವಸನ ತತ್ವೇಶರೊಳಗೆ ಇದ್ದು ಈ ಪೆಸರಿನಿಂದಲಿ ಕರೆಸುವನು ಧ್ಯಾನಿಸಿದರೆ ಈ ಪರಿಮನಕ್ಕೆ ಹೊಳೆವನು ಬಲ್ಲ ವಿಭುಧರಿಗೆ. ಅಂದ್ರೆ ವಿಷದ ಸ್ಥಿರ ತೀಕ್ಷಣ ನಿರಹರ ಈ ನಾಲ್ಕು ರೂಪಗಳಿಂದ ಭಗವಂತ ರಸರೂಪಗಳಿಂದ ವಿಶೇಷವಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳಿಂದ ತಾನೇ ಇದ್ದುಕೊಂಡು ಎಷ್ಟು ರೂಪಗಳಾಯಿತು? ಮೂರೈದು ಸಾವಿರ, ಮೂರು ಐದು ಎರಡು ಸೇರಿದ್ರೆ ಎಂಟು, ಎಂಟು ಸಾವಿರ ತ್ರಿಶತ ಮುನ್ನೂರ ನವ ರೂಪಗಳ ಒಂಬತ್ತು ರೂಪಗಳ ಚಿಂತಿಸಿ ಧಾರಣೆ ಮಾಡಿಕೊಂಡಿರ್ತಾನೆ. ಚಿಂತಿಸಿ ಯಾರು, ನಾವು ತಿನ್ನೋ ಕಾಲಕ್ಕೆ ಚಿಂತಿಸಬೇಕಂತೆ. ಚಿಂತಿಸಿ ಭುಂಜಿಪುದು ವಿಷಯ, ದಿನ ಆಗೂ ಸಿಲೆಬಸ್ ಬೆಳೀತಾ ಇದೆ ಅಲ್ವಾ. ಅಲ್ಲ, ಚಿಂತನೆ ಮಾಡುವವರಿಗೆ ಸಿಲೆಬಸ್ ಬೆಳೆದಂತೆ ಅಲ್ವಾ. ಹರಿಕಥಾಮೃತಸಾರ ಕೇಳಿ ಪಾರಾಯಣ ಮಾಡುವುದು ಇನ್ನೊಬ್ಬರು ಹೇಳೋದ್ರಲ್ಲೇ ತಾತ್ಪರ್ಯ ಇದ್ರೆ ಅಡ್ಡಿ ಇಲ್ಲ, ತಲೆಗೇನು ಸ್ಟ್ರೈನ್ ಇಲ್ಲ, ನಮ್ಮ ಪಾಡಿ ನಾವು ಕೇಳಿ ಹೋಗ್ಬೋದು, ಹಾ ಸಂತೋಷವಾಗಿರ್ಬೋದು. ಮಿತ್ತ ಚಿಂತನೆ ಮಾಡಬೇಕಂದ್ರೇನೆ, ಊಟ ಮಾಡುವ ಕಾಲಕ್ಕೆ ಚಿಂತನೆ ಮಾಡುವವರಿಗೆ ಸ್ಟ್ರೈನ್ ಅಷ್ಟೇ, ಅನ್ನೇನಿಲ್ಲ. ನೀವಲ್ಲಿ ಯಾರ್ಯಾರು ಇದ್ದೀರಾ ನೀವೇ ನೋಡಿಕೊಳ್ಳಿ. ಊಟ ಮಾಡುವ ಕಾಲಕ್ಕೆ ಸ್ಟ್ರೈನ್ ಪಟ್ಟರೆ ಸ್ವಾಮಿ ಅನುಗ್ರಹ ಮಾಡುತ್ತಾನೆ, ದಾಸರು ಮೆಚ್ಚುತ್ತಾರೆ. ಇಲ್ಲದಿದ್ರೆ ಅಯ್ಯೋ ಇಂಥವರ ಕೈಗೆ ನಾನು ಹರಿಕಥಾಮೃತ ಸಾರ ಹೋಯಿತಲ್ಲ ಅಂತ ದುಃಖ ಪಡ್ತಾರೆ. ಯಾರು, ಕೇಳಿ ಬಿಡುವವರ ಕೈಗೆ ಹೋಯಿತಲ್ಲ ಅಂತ ದಾಸರಾಯರು ದುಃಖ ಪಡ್ತಾರೆ. ನನಗೆ ಏಟು ಕೊಡ್ತಾರೆ, ಯಾಕಂಥವ್ರಿಗೆ ಹೇಳಿದ್ಯಾ ಅಲ್ವಾ. ಯೋಗ್ಯರಿಗೆ ಮಾತ್ರ ಹೇಳಬೇಕು ಯೋಗ್ಯವಾದ ವಿಷಯ. ನಾನೇನು ನೀವೆಲ್ಲ ಹೇಳಿದ್ದನ್ನೆಲ್ಲ ಚಿಂತನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೇನೆ ಅಲ್ವಾ. ನನಗೇನು ಸಂಶಯ ಇಲ್ಲ, ನೀವಂತೂ ಮಾಡಬೇಕು. ಏನ್ ಗಂಟೆನ್ ಹೋಯ್ತಪ್ಪ, ಇದಕ್ಕಿಂತ ನಮ್ಮ ಸಾಧನೆ ಏನಿದೆ? ಇದನ್ನ ಬೆಟ್ಟ ಕಿತ್ತಿಡಬೇಕು ಅಂತಿಲ್ಲ, ದುಡ್ಡು ಖರ್ಚು ಮಾಡಬೇಕು ಅಂತಿಲ್ಲ, ಅಡಿಗೆಯವ್ರು ಬೇಕಾಗಿಲ್ಲ, ಅರ್ಚಕರು ಬೇಕಾಗಿಲ್ಲ, ಯಾರನ್ನ ಕರೆದು ಕಷ್ಟಪಡಬೇಕಾಗಿಲ್ಲ. ಸೈಲೆಂಟ್ ಆಗಿ ಒಂದು ಕಡೆ ಕೂತು ಇವನು ಎರಡು ದಿವಸ ಕಷ್ಟಪಟ್ಟರೆ ಬಾಯಿಗೆ ಬರುತ್ತೆ. ಅದು ಊಟ ಮಾಡೋ ಕಾಲಕ್ಕೆ ಮರೆಯದೆ ಚಿಂತನೆ ಮಾಡಬೇಕು. ನಾನಾ ಹರಟೆ ತಲೆಯಲ್ಲಿ ತುಂಬಿಕೊಳ್ಳದಂಗೆ ಪಕ್ಕಕ್ಕಿದ್ದವರು ಮಾತಾಡಿಸಿದರೆ ಅದಕ್ಕೆ ಊಟದ ಕಾಲಕ್ಕೆ ಹಿರಿಯರು ಏನು ಮಾಡ್ತಾ ಇದ್ರು, ಮೌನ. ಪಕ್ಕದಲ್ಲಿದ್ದವ್ರು ಮಾತಾಡಿಸಿದ್ರು ಹೂ ಅಂತ ಹೇಳಿಬಿಡ್ತಾ ಇದ್ರು, ನಾನು ಮಾತಾಡಲ್ಲ ಅಂತ. ಅಂದ್ರೆ ಅವರು ಮಾತಾಡಿದ್ರೆ ಕೇಳೋದು ತಪ್ಪಲ್ಲ, ನಾವು ಮಾತಾಡ್ದಾಗಿದ್ರೆ ಅವರೇ ಮಾತಾಡ್ತಾ ಇರ್ತಾರೆ, ಅದು ಬೇರೆ ಕಾಟ ಇರುತ್ತೆ. ನೀವು ಮಾತಾಡಬೇಡಿ, ನಾವು ಮಾತಾಡ್ತಾ ಇದ್ರೆ ಕೇಳಿ ಸಾಕು ಅಂತೇಳಿ ಆ ಸಾಧನೆ ಮಾಡ್ತಾರ ಅವ್ರು. ಇರಲಿ, ಅದು ಹೀಗಿದ್ರೆ ನಾವು ಮಾತಾಡೋದು ತಪ್ಪುತ್ತೆ, ನಮ್ಮ ಇನ್ನು ಡೈವರ್ಟ್ ಆಗೋದು ತಪ್ಪುತ್ತೆ. ಸರಿಯಾಗಿ ದೇವರಲ್ಲೇ ಮನಸ್ಸಿಟ್ಟು ಊಟ ಮಾಡಿ ಎಂದ್ರು. ಯಾಕೆ ಇಷ್ಟು ಕಷ್ಟಪಟ್ಟು ಊಟ ಮಾಡಬೇಕು ಅಂದರೆ, ಇಷ್ಟು ಕಾಲ ದೇವರನ್ನ ಮರೆತು ಕಂಡ ಕಂಡ ಪದಾರ್ಥ ಎಲ್ಲ ಬಾಯಲ್ಲಿ ಹಾಕಿದ್ದಕ್ಕೆ ಆ ಪದಾರ್ಥದ ಸೂಕ್ಷ್ಮ ರೂಪವೆಲ್ಲ ಕೂಡ ಮನಸ್ಸಿನಲ್ಲಿ ಪರಿಣಾಮ ಕೊಟ್ಟು ದೇವರಂದ್ರೇನೆ ಓಡುವಂತ ಆಗಿದೆ ಮನಸ್ಸಿಗೆ ಅಲ್ವಾ. ಮತ್ತೆ ಶರೀರದಲ್ಲಿ ನಾನಾ ರೀತಿಯಾಗಿರತಕ್ಕಂತ ಭಾಗ ಹೆಚ್ಚಾದ್ದನ್ನ ಕರಗಿಸಲಿಕ್ಕೆ ಎಕ್ಸರ್ಸೈಸ್ ಇವೆ. ಮನಸ್ಸಿನಲ್ಲಿ ಹೆಚ್ಚಾದ್ದನ್ನ ಕರಗಿಸಲಿಕ್ಕೆ ಯಾವ ಎಕ್ಸರ್ಸೈಸ್ ಬೇಕು ಅಂದರೆ ಇದು. ಪ್ರತಿಯೊಂದು ಕಡೆ ದೇವರನ್ನ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಆಹಾರದಿಂದ ಮನಸ್ಸಿನಲ್ಲಿ ಪರಿಣಾಮ ಕೊಟ್ಟಂತಹ ಏನು ವಿಷಯ ಭಾಗ ಇರುತ್ತೆ ಅದೆಲ್ಲ ಕರಗಿ ಮನಸ್ಸು ಮುಂದೆ ತಾನಾಗಿ ದೇವರ ಕಡೆ ಯಾವ ಸ್ಟ್ರೈನ್ ಇಲ್ಲದೆ ಹೋಗ್ತಾ ಇರಬೇಕು. ಬೇರೆ ಕಡೆ ಬರಬೇಕಾದ್ರೆ ಬೇಸರ ಆಗ್ಬೇಕು, ಆ ತರ ಆಗುತ್ತೆ ಮನಸ್ಸು ಈ ಚಿಂತನೆಗಳು ಮಾಡಿದ್ದರಿಂದ. ಅದಕ್ಕೆ ನಿಮ್ಗೆ ಹೇಳಿದೆ, ಮೊದಲು ಹತ್ತು ಸಂಧಿಗಳಲ್ಲಿರುವ ಈ ಚಿಂತನೆಗಳಲ್ಲೆಲ್ಲ ಕೂಡ ನಿತ್ಯ ದಿನಾಗ್ಲೂ ನಿಮ್ ಅನುಷ್ಠಾನಕ್ಕೆ ಬರಬೇಕು, ಆ ತರ ನೀವು ಟ್ರೈನ್ ಆಗ್ಬೇಕು. ಅಪ್ಪ ಜಾಸ್ತಿ ಆಗುತ್ತೆ ಅಂದ್ಕೋಬೇಡಿ, ಬಹಳ ಮಿನಿಮಮ್ ನಿಮ್ಗೆ ಕೊಡ್ತಾ ಇರೋದು. ಏನು ಕೊಡ್ತಾ ಇಲ್ಲ, ಏನು ಕೊಟ್ಟಿದ್ದು ಮಹಾ, ಒಂದು ಮಕಸುಳಾದಿ, ಒಂದು ಚತುರ್ದಶಿ, ಒಂದು ಷೋಡಶಿ, ಎಲ್ಲಾ ಸೇರಿ ಮೂವತ್ತೇ ಪ್ರಕರಣ. ಮೂವತ್ತೇ ಪ್ರಕರಣ ಒಂದು ಮಕಸುಳಾದಿ ಹೇಳಿದೆ, ಇನ್ನೂ ಹತ್ತು ಸಂಧಿ ಹರಿಕಥಾಮೃತ ಸಾರಪ್ಪ. ಇನ್ನು ಮಿಕ್ಕದ್ದು ಪಕ್ಕಕ್ಕಿಡಿ, ನಾ ಹೇಳಿದಂತೆ ಅವೆಲ್ಲ ಪಕ್ಕಕ್ಕಿಟ್ಟದಕ್ಕೆ ಪಾಪ ಬರುತ್ತಾ ಬರ್ಲಿ, ನಂಗೆ ಬರ್ಲಿ ಪರವಾಗಿಲ್ಲ, ಇದು ಮುಂಚೆ ಮಾಡ್ಕೊಂಡು ಹೋಗ್ಬಿಡಿ. ಇದು ಮುಂಚೆ ಮಾಡಿ ನಂತರ ಮಿಕ್ಕದ್ದು ಸಮಯ ಇದ್ದರೆ ಚೂರು ಚೂರು ಮಾಡಿಬಿಡಿ, ಮಿಕ್ಕದ್ದೆಲ್ಲ ಕೂಡ ಇದು ಪ್ರಧಾನವಾಗಿ ಮಾಡುತ್ತಾ ಹೋಗಿ. ಒಟ್ಟಾರೆ ಇಲ್ಲಿ ನಾನು ಸಾಕು ನಿಮಗೆಲ್ಲ ಚೆನ್ನಾಗಿ ಬಂದಿದೆ ಅಂತ ನಿಲ್ಲಿಸೋ ಹೊತ್ತಿಗೆ ನೀವೆಲ್ಲರೂ ಕೂಡ ಹತ್ತು ಸಂಧಿ ಹರಿಕಥಾಮೃತ ಸಾರ ಹೇಳೋದಲ್ಲ, ನಿತ್ಯ ಮನೆಯಲ್ಲಿ ಅನುಷ್ಠಾನಕ್ಕೆ ಬಂದಿರಬೇಕು. ಪ್ರತಿಯೊಂದು ಪದ್ಯದಲ್ಲಿರೋದು ನಿತ್ಯ ನಿಮ್ಮ ಜೀವನದಲ್ಲಿ ರಕ್ತಗತಾಗಿರಬೇಕು, ಮತ್ತು ಷೋಡಶಿ ಚಿಂತನೆ ಆಗ್ತಾ ಇರಬೇಕು, ಅದು ರಕ್ತಗತಾಗಿರಬೇಕು, ಚತುರ್ದಶಿ ಆಗಿರಬೇಕು, ಮಕಸುಳಾದಿ ಆಗಿರಬೇಕು. ಇದಕ್ಕೆಲ್ಲ ಪ್ರಾಣ ನೀನೇ ಸ್ವತಂತ್ರ, ನಾನ ಸ್ವತಂತ್ರ, ಅದು ಆಗ್ತಾ ಇರಬೇಕು, ಸಾಕಲ್ವಾ. ವಿರಾಟ ಮಕಸುಳಾದಿ ಬಂತಲ್ಲ, ಮಕಸುಳಾದಿಯಲ್ಲೇ ಬಂತು ಸದಾ ವಿರಾಟ ರೂಪ ಚಿಂತನೆ ಮಾಡುದು ಅಂತ. ಅದಕ್ಕೆ ಅಲ್ಲಿ ನೀನೇ ಸ್ವತಂತ್ರ ನಾನ ಸ್ವತಂತ್ರ ಅಂದಾಗ ನೀನೇ ಅಂತ ಬ್ಲಾಂಕ್ ಇಟ್ಕೋಬೇಡಿ, ವಿರಾಟ ರೂಪ ಇಟ್ಕೊಳ್ಳಿ. விராட்டு போன மனசாலி நிம் சுத்து விராட்டு போன நீனே சுதந்திர அனால சுதந்திர அந்தாக ஹெஜ்ஜை ஹெஜ்ஜைக்கு அவன் மாறி சொக்கர மேல கொடுத்தாகுத்தே. ಹೌದಾ? ಈ ತರ ಆದ್ಮೇಲೆ ಇನ್ನು ಒಂದು ಚಿಕ್ಕದು ಯಾವುದು, ರಾತ್ರಿ 108 ಸಲ ದೋಷ ವಿದೂರ ಗೋವಿಂದ ಶುಭ ಗುಣ ಪೂರ್ಣ ಗೋವಿಂದ. ಬೆಳಿಗ್ಗೆ ಅಂತ ಕೂಡಲೇ ಆಯ್ತಪ್ಪ, ಒಂದ್ ದಿವಸ ಮಹಾ ನಿಮಗೆಲ್ಲಾರು ತೊಂದರೆ ಕೊಟ್ಟು ಬಹಳ ಬ್ಯುಸಿ ಆಗ್ಬಿಟ್ಟಿದ್ದೀರಿ ಅಂತ ಕಾಲಕ್ಕೆ ಬೆಳಿಗ್ಗೆ 108 ಹೇಳಿ ಎದ್ದು ಹೋಗ್ಬಿಡಿ, ಮೆತ್ತ ಕೆಲಸ ಮಾಡಿಕೊಂಡು ಬಂದು ಮಾಡಿ, ಬಿಡಬೇಡಿ, ನಿಧಾನವಾಗಿ ಮಾಡಿ. ಬೆಳಿಗ್ಗೆ ಮಾಡಿಕೊಂಡು ನಂತರ ನಿಧಾನ ಮಾಡೋದು, ರಾತ್ರಿ ಬಂದು ನಿಧಾನ ಮಾಡಿ, ಒಟ್ಟಾರೆ ಇದು ಮಾಡದೆ ಮಲಗಬೇಕು ಅಷ್ಟು ಅಲ್ವಾ? ಇಷ್ಟಾದ್ರೆ ಹೇಗಿರುತ್ತೆ ನಿಮಗೆ ಸಂತೋಷ? ಅಪರೋಕ್ಷ ಜ್ಞಾನ ಆಗಲ್ಲ, ಅಪರೋಕ್ಷ ಜ್ಞಾನ ಸರಿಯಾಗಿ ನಿಮ್ಮ ಇಲ್ಲ ಪೂರ್ತಿ ಅನುಸಂಧಾನ ಅಂದ್ರೆ ಎಲ್ಲೆಲ್ಲೋ ಒಳಗೆ ಏನೇನೋ ರೂಪಗಳು ಚಿಂತನೆ ಮಾಡದೆ ಹೇಳಿದ್ದು ಹೇಳಿದಂಗೆ ಚಿಂತನೆ ಮಾಡ್ಲಿಕ್ಕೆ, ಅಲ್ಲಿ ಹೇಳಿದ್ದಷ್ಟು ಮಾತ್ರ ಚಿಂತನೆ ಮಾಡ್ಲಿಕ್ಕೆ ಅಪರೋಕ್ಷ ಜ್ಞಾನ ಬೇಕಾಗಿಲ್ಲ. ಆ ರಸಗಳು ಹೇಳಿದ್ರು, ಆ ರಸ ರೂಪಗಳು ಹೇಗೆ, ಅದರೊಳಗೆ ರೂಪಗಳು ಹೇಗೆ, ಅದರಲ್ಲಿ ಹೇಗೆ, ಈ ಪ್ರಶ್ನೆಗಳಿದ್ರೆ ಮಾತ್ರ ಅದು ಅಪರೋಕ್ಷ ಜ್ಞಾನ ಬೇಕು. ಈಗ ನಾವು ಚಿಂತನೆ ಮಾಡಿದ್ರೆ ಎಡಕಲ್ಲ, ಸರಿಯಾ? ಅದು ನೀವು ಹೇಳಿದ್ದು ಸರಿ, ಅದು ನೀವು ಆ ಹಂತಕ್ಕೆ ಹೋಗ್ಬೇಡಿ. ಸದ್ಯಕ್ಕೆ ಎಲ್ಲಿ ಎಷ್ಟು ಹೇಳಿದ್ದಾರೋ ಅಷ್ಟು ಮಾತ್ರ ಚಿಂತನೆ ಮಾಡುತ್ತಾ ಬಂದರೆ ಅಪರೋಕ್ಷ ಜ್ಞಾನದ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ನಮಗೆ ಎಟುಕುವಷ್ಟು ಮಾತ್ರ ಹೇಳಿದ್ದಾರೆ ಮಿನಿಮಮ್. ಅಪರೋಕ್ಷ ಜ್ಞಾನ ಎಂಬ ಶಬ್ದ ಉಚ್ಚಾರ ಮಾಡ್ಲಿಕ್ಕೆ ಯೋಗ್ಯತೆ ಬರುತ್ತೆ ಇವೆಲ್ಲದ ಕೂಡ. ಏನು ಯಾವಾಗಾದ್ರೂ ಬರುತ್ತೆ ಏನೋ ಅಂತ ಉಚ್ಚಾರ ಮಾಡ್ಲಿಕ್ಕೆ ಇಷ್ಟು ಮಾಡಿಕೊಂಡ್ರೆ ಮಿನಿಮಮ್ ಯೋಗ್ಯತೆ ಬರುತ್ತೆ. ಇಲ್ಲದಿದ್ರೆ ದಿನಾಗೂ ಕೇಳೋದು ಕೇಳೋದು ಹೋಗೋದು ಕೇಳೋದು ಹೋಗೋದು, ಕೊನೆಗೆ ಹಾಗೆ ಸತ್ತು ಹೋಗೋದು ಅಲ್ವಾ? ನೋಡತ್ತರ ಹಾಗಾಗ್ಬಾರದು ಅಂತ ಬರ್ಕೊಳ್ತೀರಾ? ಅಂದ್ರೆ ಇಲ್ಲಿ ಈ ರೂಪಗಳ ಚಿಂತಿಸಿ ಭುಂಜಿಸುವುದು ವಿಷಯ. ಶ್ವಸನ ಅಂದ್ರು, ಶ್ವಸನ ಅಂದ್ರೆ ಯಾರು? ವಾಯುದೇವರು. ವಾಯುದೇವರೊಳಗಿರುವ ಭಗವಂತ. ದೇವರಿಗೆ ಶ್ವಸನ ಅಂತ ಹೆಸರು, ವಾಯುದೇವರಿಗೂ ಶ್ವಸನ ಅಂತ ಹೆಸರು. ಶ್ವಸನ ತತ್ವೇಶರೊಳಗಿದ್ದು, ಇಲ್ಲಿ ಶ್ವಸನ ಶಬ್ದದಿಂದ ದೇವರನ್ನಿಟ್ಕೊಳ್ತೀರಾ, ತತ್ವೇಶರು ಅಂದಾಗ ವಾಯುದೇವರು ಬರ್ತಾರೆ. ಶ್ವಸನ ಶಬ್ದದಿಂದ ಬ್ರಹ್ಮವಾಯುಗಳನ್ನಿಟ್ಕೊಳ್ತೀರಾ, ತತ್ವೇಶರು ಅಂದ್ರೆ ಮಿಕ್ಕವರು ಬರ್ತಾರೆ. ಆ ತತ್ವೇಶರೊಳಗಿದ್ದು ಈತ ಹೆಸರಿನಿಂದರೂ ಕೆಲಸವೇನು ಅಂದ್ರೆ ದೇವರ ಹೆಸರೇ ಅದು. ಆಯಾ ರಸಗಳಲ್ಲಿರುವ ದೇವತೆಗಳೊಳಗಿರುವ ವಾಯುದೇವರಲ್ಲಿರುವ ದೇವರ ಹೆಸರುಗಳೇ ವಿಷದ ಸ್ಥಿರ ತೀಕ್ಷ್ಣ ನಿರಹಾರ ಅಂತ ಈ ತರ ನಾಲ್ಕು ಹೆಸರಿಂದ ಕರೆಸಿಕೊಂಡಿದ್ದಾನೆ. ಆ ಮುಂದೇನು, ನೀವೀ ತರ ಧ್ಯಾನಿಸಿದರೆ ಚಿಂತನೆ ಮಾಡ್ತಾ 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 ಹೋಗ್ತಾ ಇದ್ದಾರೆ ಮನಕ್ಕೆ ಪೊಲೆವಾಣು. ಅದು ಯಾವಾಗ ಕೊಡಿತಾನೋ ಗೊತ್ತಿಲ್ಲ, ಯಾವಾಗ ಯಾವಾಗ ಮಾಡ್ತಾನೋ ಗೊತ್ತಿಲ್ಲ. ಆದ್ರೆ ಮನಕ್ಕೆ ಕೊಳೆವನು ಬಲ್ಲ ವಿಭುಧರಿಗೆ. ಬಲ್ಲ ವಿಭುಧರಿಗೆ ಅಂದ್ರೆ ಧ್ಯಾನೋಪಾಸನ ಮಾಡತಕ್ಕಂಥವರಿಗೆ ಹೊಳಿತಾನೆ. ನಮಗೆ ಅಂಥವರ ಕರುಣೆಯ ಮೂಲಕ ಕೊಳೆವನು ಅಂದ್ರೆ ನಮಗೀಗ ಪೊಳೆಯೋದು ಅಂದ್ರೆ ಇಷ್ಟು ಸಾಕು. ಏನು ತಿನ್ನೋ ಕಾಲಕ್ಕೆ ಚಿಂತನೆಗೆ ಬಂದ್ರೆ ಸಾಕು ಕೊಳೆಯೋದು ಅಂದ್ರೆ. ಪ್ರಯತ್ನ ಪೂರ್ವಕ ಪುಸ್ತಕ ಇಟ್ಕೊಂಡು ಊಟ ಮಾಡೋ ಕಾಲಕ್ಕೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಹಾಗಲ್ಲದೆ ತಲೆಯಲ್ಲೇ ಇದ್ದು ಊಟ ಮಾಡೋ ಕಾಲಕ್ಕೆ ಥಟ್ ಅಂತ ನೆನಪು ಅಂದ್ರೆ ನೆನೆಸಿಕೋಬೇಕು ಎಂಬುದು ನೆನಪಾಗಿರ್ಬೇಕು, ಅದು ಮರೆತೋಗಿರುತ್ತೆ. ದೇವರನ್ನ ಈ ತರ ನೆನೆಸಿಕೋಬೇಕೆಂಬುದು ಮರೆತೋಗಿ ಊಟ ಮಾಡಿಬಿಡ್ತಾ ಇರ್ತೇವಲ್ಲ, ಆ ಕಾಲಕ್ಕೆ ನಮ್ಮ ಪ್ರಯತ್ನವಿಲ್ಲದೆ ಥಟ ಅಂತ ನೆನಪು ಬಂತ, ಅದು ಪೊಳೆಯೋದು ನಮ್ಮ ಪಾಲಿಗೆ, ಅದು ಪೊಳೆಯೋದು. ನಂತರ ದೊಡ್ಡವರಿಗೆ ಪೊಳೆವನು ಆಯಾ ರೂಪದಿಂದ ದೇವರು ದರ್ಶನ ಕೊಡತಾನೆ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಆಯಾ ಸಮಯಕ್ಕೆ ಹೊಳೆದು ನೀವು ಚಿಂತನೆ ಮಾಡಿದ ಕೂಡಲೇ ನೀವು ದೊಡ್ಡವರು ಅಂತ ತಿಳಿಯಬೇಡಿ. ಈ ಲೆವೆಲ್ ವರೆಗೂ ಎಲ್ಲ ಇರ್ತಾರೆ, ನಿಮ್ ಪಕ್ಕದಲ್ಲೇ ಕೂತಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ ಎಂಬುದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಸರಿಯಾ? ಇದು ಯಾವ ಸಂಧಿ? ಭೋಜನ ಸಂಧಿ. ಆದ್ದರಿಂದ ಭೋಜನ ಪದಾರ್ಥಗಳಲ್ಲಿ ಚಿಂತನೆ ಮಾಡಿ ಅರ್ಥ ಬರ್ಕೊಳ್ತೀರಾ? ವಿಷಾದ 354 ರೂಪಗಳ ವಿಷದ ರೂಪಗಳು. ಸ್ಥಿರ 29 ಸ್ಥಿರ ರೂಪಗಳು, ತೀಕ್ಷ್ಣ, ಅಲ್ಲಿ ಶಬ್ದ ತೀಕ್ಷ್ಣವು ತೀಕ್ಷಣವು ಅಂತಿದೆ, ಹಾಗೆ ಬರ್ಕೊಳ್ಳಿ ತೀಕ್ಷ್ಣವು 5101 ತೀಕ್ಷ್ಣ ಸ್ವರೂಪಗಳು. ನಿರ್ಹರ ಎರಡು ಸಾವಿರದ 825 ನಿರಹರ ರೂಪಗಳಿಂದ ರಸಗಳಲು ರಸಗಳೊಳು ರಸಗಳಲ್ಲಿ 305309 ರೂಪಗಳ 9 ರೂಪಗಳ ಚಿಂತಿಸಿ ಮನನ ಮಾಡಿ ವಿಷಯ ಪದಾರ್ಥಗಳನ್ನು ಭುಂಜಿಪುದು ತೆಗೆದುಕೊಳ್ಳಬೇಕು. ಶ್ವಸನ ಶ್ವಸನ ನಾಮಕ ಶ್ರೀಹರಿಯು ಶ್ವಸನ ವಾಯುದೇವರೊಳಗಿದ್ದು ಅವರ ಮೂಲಕ ತತ್ವೇಶರೊಳಗಿದ್ದು ತತ್ವಾಭಿಮಾನಿ ದೇವತೆಗಳೊಳಗಿದ್ದು ಈ ಪೆಸರಿನಿಂದಲಿ ವಿಷದ ಮೊದಲಾದ ಹೆಸರಿನಿಂದ ವಿಷದ ಮೊದಲಾದ ಹೆಸರಿನಿಂದ ಕರೆಸುವನು ಕರೆಸಿಕೊಳ್ಳುತ್ತಾನೆ. ಈ ಪರಿ ಧ್ಯಾನಿಸಿದರೆ ಈ ರೀತಿಯಲ್ಲಿ ಚಿಂತನೆ ಮಾಡಿದರೆ ಬಲ್ಲ ವಿಭುಧರಿಗೆ ಗುರುಮುಖದಿಂದ ಈ ಮರ್ಮವನ್ನ ತಿಳಿದು ಧ್ಯಾನೋಪಾಸನೆ ಮಾಡತಕ್ಕವರಿಗೆ ಮನಕ್ಕೆ ತೊಳೆವನು. ಅವರ ಮನಸ್ಸಿಗೆ ತೋರುವಂಥವನಾಗುತ್ತಾನೆ. ಸಾಮಾನ್ಯ ಜನರಿಗೂ ಆಯಾ ಕಾಲಕ್ಕೆ ತನ್ನ ನೆನಪನ್ನಾದರೂ ಕೊಟ್ಟು ರಕ್ಷಿಸುತ್ತಾನೆಂದು ಭಾವ. ಏಳನೇ ಪದ್ಯ ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಫರ ನಾಮಕ ಜಿಹ್ವಯಲಿ ದಂತದಲಿ
ಸಂಸಾಖ್ಯ
ತ್ರಿಪದಿ ಪಾದ್ಯ ಹಯಾಸ್ಯ ವಾಚ್ಯದೋಳ್ ಅಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿದ್ದು ಅವರ ವರ ರಸ ಸ್ವೀಕರಿಸಿಕೊಡುವ. ಇಲ್ಲಿ ದೇವರು ಎಲ್ಲೆಲ್ಲಿರ್ತಾರೆ ಅಂತ ಅದು ಚಿಂತನೆ ಮಾಡಿ ತಿನ್ನಬೇಕು ಅಂದ್ರು. ಕಪಿಲ, ನರಹರಿ, ಭಾರ್ಗವ ಮೂರು ರೂಪಗಳಿಂದ ಇರ್ತಾರೆ. ಎಲ್ಲೆಲ್ಲಿ? ವಪುಷ ನೇತ್ರದಿ. ವಪುಷ ಅಂದ್ರೆ ಶರೀರದ, ಈ ಶರೀರದ ನೇತ್ರದಿ ನಾಸಿಕ ಮೂಗಿನಲ್ಲಿ, ಆಸ್ಯದಿ ಅಂದ್ರೆ ಮುಖದಲ್ಲಿ, ನೇತ್ರದಲ್ಲಿ ಕಪಿಲ, ನಾಸಿಕದಲ್ಲಿ ನರಸಿಂಹ, ಬಾಯಲ್ಲಿ ಭಾರ್ಗವ ರಾಮ. ನಂತರ ಶಫರ ನಾಮಕ ಜಿಹ್ವಯಲಿ, ಮತ್ಸ್ಯ ನಾಮಕ ಭಗವಂತ ಜಿಹ್ವಯಲ್ಲಿದ್ದು ರಥ ಸ್ವೀಕಾರ ಮಾಡುತ್ತಾರೆ. ಇನ್ನ ಹಯಾಸ್ಯ ವಾಚ್ಯದೋಳ್, ಹಯಗ್ರೀವ ದೇವರು ವಾಕ್ಯನಲ್ಲಿ ಇರ್ತಾರೆ ಗೊತ್ತು. ತ್ರಿಪದಿ ಪಾದ್ಯ ಅಂದ್ರು ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಹಯಗ್ರೀವ ವಾಚ್ಯದೋಳಿದ್ದಾನೆ. ಏನ್ ನೆನಪಾಗುತ್ತಲ್ಲಿ, ಹಾ, ಸ್ತ್ರೀರೂಪಿ ಹಯಗ್ರೀವ ಗಾಯತ್ರಿ ಮಂತ್ರದೊಳಗೆ ಗಾಯತ್ರಿ ನಾಮಕನಾಗಿದ್ದು ಅವನೇ ನಮ್ಮ ನಾಲಿಗೆಯಲ್ಲಿದ್ದಾನೆ. ಸ್ತ್ರೀರೂಪಿ ಹಯಗ್ರೀವ, ಆತ ನಮ್ಮ ನಾಲಿಗೆಯಲ್ಲಿದ್ದಾನೆ ಅಂತ ಆ ರೂಪ ಚಿಂತನೆ ಮಾಡಿ ಅಂತ ಹೇಳಿದ್ರು. ನೋಡಿ, ಇಲ್ಲದಿದ್ರೆ ತ್ರಿಪದಿ ಪಾದ್ಯ ಹಯಾಸ್ಯ ಅಂತ ಹೇಳಿದ್ರೆ ಹರಿಕಥಾಮೃತಸಾರ ಇಷ್ಟು ಕಾಲ ಓದಿದಾಗ ಗಾಯತ್ರಿ ಪ್ರತಿಪಾದ್ಯನಾದ ಹಯಗ್ರೀವ ಅಂತ ಇಷ್ಟೇ ನೆನಪಾಗ್ತಿತ್ತು, ಹೌದಾ? ಅದು ಸ್ತ್ರೀರೂಪಿ ಹಯಗ್ರೀವ ಎಂಬುದು ಚತುರ್ದಶಿ ಚಿಂತನೆ ಮಾಡಿದ ಮೇಲೆ ನಿಮಗೆ ನಾನು ಹೇಳದೇನೆ ಬರ್ತಾ ಇದೆ, ಹೌದಾ? ಅಷ್ಟು ಚೆನ್ನಾಗಿ ಅಂದ್ರೆ ಚತುರ್ದಶಿ ಷೋಡಶಿ ನಮಗೆ ಯಾವ ಯಾವ ಗ್ರಂಥಗಳೆಲ್ಲ ಬರ್ತಾ ಇವೆ ಎಲ್ಲದರಲ್ಲಿ ಸಾರ ತೆಗೆದುಕೊಟ್ಟದ್ದು. ಅದು ಎರಡು ಬಂದ್ರೆ ಎಲ್ಲಿಗೆ ಹೋದ್ರು ಇದು ಹೇಳಿದ್ರಲ್ಲ ಅಂತ ಬರ್ತಾ ಇದೆ, ಹೌದಾ? ಅದಕ್ಕೆ ಹೇಳ ത്രിപദി പദ്യഹയസ്യ വച്ചതോ അപരിമിത സുഖപൂർണ. ഈ ഭഗവത് രൂപകളെല്ല ഹേഗിദ്ദാവെ ಅಂದ್ರೆ ಅಪರಿಮಿತವಾದ ಸುಖದಿಂದ ಪೂರ್ಣವಾಗಿವೆ. ನಮ್ಮ ಈ ಇಂದ್ರಿಯಗಳಲ್ಲಿ ದೇವರಿದ್ದು ನಮಗೆ ಊಟ ಮಾಡಿಸ್ತಾ ಇದ್ದಾನೆ ಅಂದ್ರೆ ಏನು ಪ್ರಾಫಿಟ್ ಇದ್ದೇ ಇರಬೇಕು ಆತನಿಗೆ ಅಂತ ಚಿಂತನೆ ಮಾಡಿದ್ರೆ ಏನೂ ಬೇಕಾಗಿಲ್ಲ ಆತನಿಗೆ. ಆತನಲ್ಲಿ ಎಷ್ಟು ಸುಖ ತುಂಬಿದೆ ಅಂದ್ರೆ ಇನ್ನ ಸುಖ ಪಡ್ಕೊಳ್ಳಿಕ್ಕೆ ಯಾವ ಸುಖ ಇಲ್ಲ, ಅಷ್ಟು ಸುಖ ಮೊದಲೇ ತುಂಬಿದೆ. ಅಪರಿಮಿತ ಈತ ಪೂರ್ಣ, ಯಾವುದಿಂದ ಪೂರ್ಣ? ಸುಖದಿಂದ ಪೂರ್ಣ. ಎಂತ ಸುಖ ಅಂದ್ರೆ ಅಪರಿಮಿತ, ಅದಕ್ಕೆ ಸೀಮೆ ಇಲ್ಲ, ಅಂಥ ಸುಖದಿಂದ ಪೂರ್ಣ ಅಂದ್ರು. ಅರ್ಥ ಮನೆಯಲ್ಲಿ ಇನ್ನು ಧರ್ಮಾಸ ಬರ್ತಾ ಇದೆ, ಬೆಳಿಗ್ಗೆದ್ದು ಹುಗ್ಗಿ ಊಟ ಮಾಡಿದ್ದೀರಾ, ಏನು ಮೂಗುಮಟ್ಟ ಆಗಿದೆ, ಯಾರು ಕಡಿಮೆ ತಿಂದಿಲ್ಲ, ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ದೀರಾ, ಇನ್ನೇನು ತಾಂಬೂಲ ಕೂಡ ಹಾಕಿದ್ದೀರಾ ಮತ್ತು ಎಲೆ ಹಾಕಿ ಹುಗ್ಗಿ ಹಾಕಿದ್ದಾರೆ. ಮೊದಲು ಕಂಡೀಷನ್ ಏನು, ಏಕಾದಶಿ ಆಗಿದೆ, ದ್ವಾದಶಿ ಬೆಳಿಗ್ಗೆ, ಧನುರ್ಮಾಸ ಶುರುವಾಗಿದೆ, ಆ ಹುಗ್ಗಿ ಹತ್ರ ಕೂತ ಕೂಡಲೆ ತಿಂದು ಬಿಡಬೇಕು ಅಂತ ಇರುತ್ತೆ ಅಲ್ವಾ. ಸರ 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 ಊಟ ಆದ ಕೂಡಲೇ ಇನ್ನೇನು ತಾಂಬೂಲ ಹಾಕಿದ ಮೇಲೆ ಕೂತಿರುವಾಗ ಇನ್ಯಾರಾದರೂ ಎಲೆ ಹಾಕೊಂಡು ಕೂತರೆ ಅದಕ್ಕೆ ಬಂತು ಗಾದೆ ಮಾತು, ಹೊಟ್ಟೆ ತುಂಬಿದ್ರೆ ಹುಗ್ಗಿ ಮುಳ್ಳು ಅಲ್ವಾ. ಅಂದ್ರೆ ನಮಗೇನೆ ಈ ಹುಗ್ಗಿ ತಿಂದ ಮೇಲೆ ಅದರ ಮೇಲೆ ರುಚಿ ಇಲ್ಲ ಅಂದ್ರೆ ಅಲ್ಲೇನೋ ರುಚಿ ಇದೆ, ನಮಗೆ ಬೇಕಾಗಿಲ್ಲ, ನಮ್ಮ ಹೊಟ್ಟೆ ತುಂಬಿದೆ. ಮತ್ತೆ ಯಾವಾಗ್ಲೂ ಹೊಟ್ಟೆ ತುಂಬಿದ ದೇವರಿಗೆ ಇದರಲ್ಲಿ ಬೇಕಾದ ರುಚಿಯೇ ಇಲ್ಲ ಅಂತ ಏನ್ ಹೇಳ್ಬೇಕಪ್ಪ, ಚೆನ್ನಾಗಿ ಬಂತಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಅಪರಿಮಿತ ಸುಖಪೂರ್ಣ. ಹೌದ್ರಿ, ಇವತ್ತು ಸುಖಪೂರ್ಣ ಆಗಿರ್ಬೋದು, ನಾಳೆ ಬೆಳಿಗ್ಗೆ ಹೋದ್ರೆ ಪಾಪ ಏನಾದ್ರೂ ಬೇಕಾಗತ್ತೇನೋ, ನಮ್ದು ಆತನಿಗೆ ಬೇಕಾಗತ್ತೋ ಅಂದ್ರೆ ಸಂತತ. ಯಾವಾಗ್ಲೂ ಅಪರಿಮಿತ ಸುಖಪೂರ್ಣ. ಅಷ್ಟೇ ಅಲ್ಲ, ಈತ ಕೃಪಣರೊಳಗಿದ್ದು. ಕೃಪಣರು ಅಂದ್ರೆ ಯಾರು ಅಂದರೆ ಬಹಳ ಸ್ವಲ್ಪ ಸುಖಕ್ಕಾಗಿ ತುಂಬಾ ಕಷ್ಟ, ಸಕ್ಕರೆ ಕಾಳಿನಷ್ಟು ಸುಖಕ್ಕಾಗಿ ಮೇರು ಪರ್ವತದಷ್ಟು ಕಷ್ಟ ಪಡುವವರನ್ನ ಕೃಪಣರು ಅಂತಾರೆ. ಅವ್ರು ಯಾರು? ನಾವು ಇನ್ಯಾರು ಅಲ್ಲ, ನಮ್ಮನ್ನೇ ಕೃಪಣರು ಅಂದ್ರು. ಆ ಕೃಪಣರೊಳಗಿದ್ದು ಅವರವರ ರಸ ಸ್ವೀಕರಿಸಿ ಕೊಡುವ. ಕೃಪಣರು ಅಂದ್ರೆ ಶರಣಾಗತರಾದ ದೀನರು. ಅಯ್ಯ ನೀನಲ್ಲದೆ ಗತಿ ಇಲ್ಲ ಅಂದವರಿಗೆ ವಿಶೇಷವಾಗಿ ತನ್ನ ಶುಭಸ್ವ ರಸವನ್ನ ಸ್ವೀಕರಿಸಿ ಕೊಡುವ ಅಂದ್ರೆ ಅವರವರ ರಸಗಳನ್ನ ಅವರವರಿಗೆ ಕೊಡುವ. ನಮಗೇನ್ ರಸ ಇರುತ್ತೆ ಅದರಲ್ಲಿ ಅಂದ್ರೆ ತೃಪ್ತಿ ರಸ. ಜೀವಕ್ಕೆ ತೃಪ್ತಿಯ ನೀವ ಚೇತನಕ್ಕೆ ಅಂತ ಹೇಳಿದ್ರಲ್ಲ ಅದು ಕೊಡ್ತಾರೆ. ಆದ್ದರಿಂದ ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದೇನು ಅಂದ್ರೆ ನಮ್ಮೊಳಗೆ ವಿಶೇಷವಾಗಿರತಕ್ಕಂಥ ರೂಪಗಳಿಂದ ಭಗವಂತ ಇದ್ದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಾನೆ ನೋಡಿ. ಆ ಪ್ರಾಣಾಗ್ನಿಹೋತ್ರ ಮಾಡತಕ್ಕಂಥ ಅಧಿಕಾರಿಗಳು ಎಲ್ಲ ಜೀವರಾಶಿಗಳು, ಆ ಜೀವರಾಶಿಗಳಲ್ಲಿ ತಾನೇ ನಿಂತು ಅಂಗಾಂಗಗಳಲ್ಲಿ ನಿಲ್ತಾನೆ ಊಟ ಮಾಡೋ ಕಾಲಕ್ಕೆ. ನಾಲ್ಕು ವಿಧ ಅನ್ನ, ಜೋಷ್ಯ ಪೇಯ ಖಾದ್ಯ ಲೇಖ್ಯ. ಈ ನಾಲ್ಕು ವಿಧವಾದ ಅನ್ನವನ್ನ ಕಣ್ಣಿನೊಳಗೆ ಕಪಿರನಾಮಕನಾಗಿದ್ದು ಈಕ್ಷಿಸಿ ತಾನು ನೋಡಿ ನಮಗೆ ನೋಟ ಕೊಡ್ತಾನೆ ಹಾಕಿದ್ದೇನು ಅಂತ ನೋಡಿ. ಒಂದು ಸಲ ನಮಗೆ ದೇವರು ಎಷ್ಟು ಉಪಕಾರ ಮಾಡಿದ್ದಾರೋ ಗೊತ್ತಾಗ್ಬೇಕಾದ್ರೆ ಅದಿಲ್ಲದವ್ರು ನೋಡಿದ್ರೆ ಗೊತ್ತಾಗುತ್ತೆ. ಎಲೆಯಲ್ಲೆಲ್ಲ ಬಡಿಸಿದ್ದಾರೆ, ಬಿಸಿಬೇಳೆ ಬಾತ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ನಾಲ್ಕು ರೀತಿ ಭಕ್ಷ್ಯ ಹಾಕಿದ್ದಾರೆ, ಏನು ಸಂಡಿಗೆ ಎಲ್ಲ ತರದ್ ಹಾಕಿದ್ದಾರೆ. ನೋಡ್ತಾ ಇದ್ರೇನೆ ಆನಂದ ಆಗ್ತಾ ಅಲ್ವಾ. ನಮ್ಮನಂಗೆ ಇಷ್ಟವಾದಂತಹ ಪದಾರ್ಥಗಳು ಎಲೆಯಲ್ಲಿ ಬಿದ್ದ ಕೂಡಲೇ ಆ ನೋಟದಿಂದಲೇ ಅರ್ಧ ತೃಪ್ತಿ ಆಗ್ತಾ ಇರುತ್ತೆ. ಪಕ್ಕದಲ್ಲೇ ಪಾಪ ಕಣ್ಣಿಲ್ಲದವರು ಕೂತಿದ್ದಾರೆ, ಅವರಿಗೆ ಆ ಭಾಗ್ಯ ಇದೆಯಾ? ಇಲ್ಲಲ್ಲ, ನೋಟ ಇಲ್ಲ, ಏನು ಹಾಕಿದ್ರೋ ಗೊತ್ತಿಲ್ಲ. ಪಾಪ ತಡಬರಿಸಿ ತಡಬರಿಸಿ ಬಾಯಲ್ಲಿಟ್ಟರೆ ಹೊರತು ಗೊತ್ತಾಗಲ್ಲ ಅವರಿಗೆ ಅಲ್ವಾ. ಸರಿ, ಹಾಗಾದ್ರೆ ನಮ್ಮ ಕಣ್ಣಲ್ಲಿ ಕಪಿರನಾಮಕ ಭಗವಂತ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಅದು ನೆನೆಯೋದು ಯಾವಾಗ ಬರುತ್ತೆ? ಪಕ್ಕದವ್ರು ನೋಡಿದಾಗ ಗೊತ್ತಾಗುತ್ತೆ, ಹೌದಲ್ವಾ? ಯಾರು ಇಲ್ಲವೋ ಅದು ನೋಡಿದಾಗ ಗೊತ್ತಾಗುತ್ತೆ. ಕಣ್ಣಲ್ಲಿದ್ದು ನೋಟ ನೋಡಿಸಿ ಸಂತೋಷ ಪಡಿಸ್ತಾ ಇದ್ದಾನ. ಇನ್ನ ಇಷ್ಟಾದ್ರೂ ಕೂಡ ಕೇಳ್ತಾ ಇರ್ತಾರೆ ಮನೆಯಿಂದ, ಮನೆಯಲ್ಲಿ ಅಡಿಗೆ ಮನೆಗಳಲ್ಲಿ ಅವರೇನೋ ಪಾಪ ಹುಳಿ ಪುಡಿ ಸಾರಿನ ಪುಡಿ ಹುರಿತಾ ಇರ್ತಾರೆ, ಇಲ್ಲಿ ಕೇಳ್ತಾರೆ ಏನು ವಾಸನೆ ಬರ್ತಾ ಇಲ್ಲ ಅಂತ. ವಾಸನೆ ಬರ್ತಾ ಇಲ್ಲ, ಯಾಕೆ ಮೂಗು ಕೆಲಸ ಮಾಡತಾ ಇಲ್ಲ. ಊಟ ಕೂತಾಗ ಎಲ್ಲರಿಗೂ ಘಮಘಮ ವಾಸನೆ, ಇವರಿಗೆ ಮೂಗೇ ಕೆಲಸ ಮಾಡಲ್ಲ. ಅದಕ್ಕೆ ಆ ವಾಸನೆಯನ್ನ ತಗೊಳ್ಳುವಂತ ಭಾಗ್ಯ ಇಲ್ಲ, ಅಲ್ಲಿ ಆನಂದ ಪಡುವ ಭಾಗ್ಯ ಇಲ್ಲ ನಮಗಿದೆಯಲ್ವಾ. ಅಂದ್ರೆ ನರಹರಿ ನಾಮಕ ಭಗವಂತ ಗಂಧವನ್ನ ಆಘ್ರಾಣಿಸಿ ಕೊಡತಾ ಇದ್ದಾನೆ. ಆ ಗಂಧ ಬಂದಾಗ ಇಷ್ಟು ಕಾಲ ಹೌದು ಒಳ್ಳೆ ಅಡಿಗೆ ಸರಸರ ಬಾಯಿ ಮೂಗಿಗೆ ವಾಸನೆ ಬರ್ತಾ ಇದೆ, ಹಹಾನ್ ತಗೊಳ್ತಾ ಇದೀವಲ್ಲ, ಈಗ ತಗೊಳ್ಳೋಣ. ಸ್ವಲ್ಪ ಡಿಫರೆನ್ಸ್ ಅಪ್ಪ ನರಸಿಂಹ, ಎಷ್ಟು ಕೊಡ್ತಾ ಇದ್ದೀಯಾ ಅಂತ ನೆನದು ಬಿಡೋಣ. ಗಂಟೇನು ಹೋಯ್ತು, ಅದು ಬರಬೇಕು ಆ ಕಾಲಕ್ಕೆ, ಅದು ಬರಬೇಕು ಅಂದ್ರೆ ಅವನು ಕೊಡಬೇಕು, ಕೊಡಬೇಕು ಅಂದ್ರೆ ಅವ್ನು ಕಾಲಿಗೆ ಬೀಳಬೇಕು ಅಲ್ವಾ. ಆ ಕಾಲಿಗೆ ಬೀಳೋ ತಪ್ಪಿಸಿದ್ರೆ ಕಷ್ಟ, ಬೀಳಿ ಸರಿಯಾ. ನಂತರ ಭಾರ್ಗವ, ಇಷ್ಟು ಆದ ಮೇಲೆ ಬಾಯಲ್ಲಿ ಇಟ್ಟುಕೊಂಡ್ರೆ ಅದು ನೋಡಿ ನೋಟಕ್ಕೆ ಚೆನ್ನಾಗಿದೆ, ವಾಸನೆ ಘಮ ಘಮ ಬರ್ತಾ ಇದೆ, ಬಾಯಲ್ಲಿಟ್ಕೊಂಡ್ರೆ ಉಸು ತಿಂದಂತೆ ಇದೆ, ಏನು ನಾಲಿಗೆ ಏನು ಕೆಲಸ ಮಾಡ್ತಾ ಇಲ್ಲ, ಪಕ್ಕದವರೇನು ಊಟ ಮಾಡ್ತಾರೆ ಒಳಕ್ಕೆ ಹೋಗ್ತಾನೆ ಇಲ್ಲ, ವಾಸನೆ ಎಲ್ಲ ಚೆನ್ನಾಗಿದೆ ನಮಗೂ ಬರ್ತಾ ಇದೆ, ನಾಲಿಗೆ ಕೆಲಸ ಮಾಡತಾ ಇಲ್ಲ. ಭಾರ್ಗವ ರಾಮ ಕೆಲಸ ಮಾಡಿಲ್ಲ ಅಂದ್ರೆ ಅಲ್ಲೇ, ಅದರಿಂದ ಈ ಮೂರು ರೂಪಗಳಿಂದ ಎಷ್ಟು ಉಪಕಾರ ಮಾಡತಾ ಇದ್ದಾನೆ, ಅದನ್ನ ಉಪಕಾರ ಮಾಡಿದವರನ್ನ ಪೆನ್ನು ಯಾರೋ ಕೊಟ್ಟರು ಸಿಗ್ನೇಚರ್ ಮಾಡ್ಲಿಕ್ಕೆ, ಬ್ಯಾಂಕ್ ಹೋದಾಗ ನಾನು ತಗೊಂಡು ಹೋಗ್ರೆ ಯಾಕೆ ಹೋಗುತ್ತೇನೋ ಅಂತ ಇನ್ನೊಬ್ಬರು ತಗೊಳ್ತೀವಿ ನಾನು. ಅವರ ತಗೊಂಡಾಗ ಅವರಿಗೆ ಮತ್ತು ಕೊಟ್ಟಾಗ ಕೊಟ್ಟು ಮತ್ತು ಸಾಯಂಕಾಲ ಅವ್ರ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳ್ತೀವ, ಕೊಟ್ಟಾಗಲೇ ಥ್ಯಾಂಕ್ಸ್ ಹೇಳ್ತೀವಿ ಮಿನಿಮಮ್ ಅಲ್ರಿ. ನಮ್ಮ ಹತ್ರ ಯಾರಾದ್ರೂ ತಗೊಂಡು ಅವ್ರ ನಾವು ಬ್ಯಾಂಕ್ ಬಿಟ್ಟು ಹೋಗೋ ಕಾಲಕ್ಕೆ ಅಯ್ಯೋ ಇವ್ ಮರ್ತೋದ್ರಿ ಥ್ಯಾಂಕ್ಸ್ ಅಂದ್ರೆ ಅಯ್ಯೋ ಆಗ ಹೇಳಿದಪ್ಪ ಒಳ್ಳೇದಂತ ಅಲ್ವಾ. ಅವಾಗ ಬಂದು ಹೇಳಿದ್ರೆ ಅವರು ನಾವು ಬ್ಯಾಂಕ್ ಅಲ್ಲಿ ಸಿಗ್ನೇಚರ್ ಮಾಡ್ಲಿಕ್ಕೆ ಕೊಟ್ಟಿರ್ತೇವೆ, ಕೂಡ್ಲೇ ಥ್ಯಾಂಕ್ಸ್ ಹೇಳಿಲ್ಲ, ಕೊನೆಗೆ ಹೋಗುವಾಗ ಬಂದು ಹೇಳಿದ ಮರ್ತೋದರಿ ಥ್ಯಾಂಕ್ಸ್ ಅಂದ್ರೆ ಥ್ಯಾಂಕ್ಸ್ ಅಪ್ಪ ಬಹಳ ಈಗ ಆದ್ರೂ ಹೇಳಿದ್ಯಲ್ಲ ಅಲ್ವಾ. ಅದೇ ತರ ದೇವರಿಗೆ ಥ್ಯಾಂಕ್ಸ್ ಯಾವಾಗ ಹೇಳಬೇಕು, ಊಟ ಮಾಡುವಾಗ ಆಗಾಗ್ಲೇ ಹೇಳ್ಬಿಡ್ಬೇಕು, ಎಷ್ಟು ಚೆನ್ನಾಗಿದೆಯಪ್ಪ ದೇವರ ನೆನಪು ಬಂತು, ಅವನಪ್ಪ ನಿಜಾನೇ ಇಪ್ಪ ನೆನಪಾಯಿತು, ಅವನ ಕರುಣೆಯ ನೆನಪಾಯಿತು, ನೆನಪಿನಿಂದ ನಮ್ಮ ಪಾಪವು ಕಡಿಯಿತು, ಉದ್ಧಾರ ಆದವು, ರುಚಿಯೂ ಬಂತು. ಇಷ್ಟು ಮಾಡೋ ಕಾಲಕ್ಕೆ ಮಾಡಬೇಕಲ್ಲ, ಅದೊಂದು ಹೋಗ್ತಾ ಇತ್ತು ಮಾಡೋಣ. ಇನ್ನ ಇಷ್ಟು ಬಾಯಿಗೆ ಹಾಕಿದ್ರು ಕೂಡ, ಇಲ್ಲಿ ಭಾರ್ಗವ ಶಫರ ಅಂತ ಎರಡು ಬಿಡುಗಡೆ ಮಾಡಿದ್ರು. ಅಲ್ಲಿ ಭಾರ್ಗವ ರಾಮ ಬಾಯಿಯಲ್ಲಿ ಹಾಕಿ ಅಗಿಯೋ ಕಾರ್ಯಕ್ರಮ ಮಾಡಿಸೋದಾತ, ಹಲ್ಲಿನಲ್ಲಿ ನಿಂತು ಅಂದ್ರೆ ಆ ಮುಖದಲ್ಲಿದ್ದುಕೊಂಡು ಚರಣವರ್ಣ ಮಾಡಿಸೋದೆಲ್ಲ ಭಾರ್ಗವ ರಾಮ. ನಂತರ ನಾಲಿಗೆಯಲ್ಲಿ ಶಫರ ನಾಮಕ ಒಳ್ಳೆ ರುಚಿ ಕೊಡುತ್ತಾನೆ. ದಂತದಲ್ಲಿ ಹಂಸಾಖ್ಯ, ಹಲ್ಲಿಲ್ಲದವರಿಗೆ ಗೊತ್ತು ಅಲ್ವಾ, ಹಲ್ಲಿಲ್ಲದವರಿಗೆ ಹಲ್ಲಿದ್ದು ಒಂದು ಕಡೆ ಸಿಕ್ಕಾಕೊಂಡಿರುತ್ತೆ, ಏನ್ ತಿಂದು ಸಿಕ್ಕಾಕೊಳ್ತಾ ಇರುತ್ತೆ, ಅವ್ರೇನ್ ಮಾಡ್ತಾ ಇರ್ತಾರೆ ಒಂದೇ ಕಡೆಯಿಂದ ಅಗಿಬೇಕು ಅವರು, ಎಷ್ಟು ಕಷ್ಟ ನಿಮ್ಗೆ ಗೊತ್ತಿಲ್ಲ. ಎರಡು ಕಡೆ ಚೆನ್ನಾಗಿದ್ದು ಅಗಿಯೋರಿಗೆ, ಒಂದೇ ಕಡೆ ಚೆನ್ನಾಗಿದ್ದು ಒಂದೇ ಕಡೆ ಅಗಿಯುವವರ ದುಃಖ ಯಾರಿಗೆ ಗೊತ್ತು, ಇನ್ನೊಂದು ಕಡೆ ಬಂದ್ರೆ ಸಾಕು ಮತ್ತು ರಾತ್ರಿವರೆಗೂ ನೋವು ಒದಾಡ್ತಾ ಇರ್ತಾರೆ. ಎರಡೂ ಹಲ್ಲಿಲ್ಲ, ತಿನ್ನೋರು ನೋಡಿ ದುಃಖ, ಅಯ್ಯೋ ಇದು ತಿಂದ್ಬಿಡ್ತಾ ಇದ್ದಾರೆ ನನಗಿಲ್ಲ ಅಲ್ಲ ಅಂತೇಳಿ, ಈ ತರ ದುಃಖಗಳೆಲ್ಲ ನಾನಾ ರೀತಿ ಆಗಿರುತ್ತೆ. ಪಾಪ ಚಕ್ಕಲಿ ಹಾಕಿದ್ರೆ ಕುಟ್ಟಿ ತಗೋಬೇಕಷ್ಟೇ ಹೊರತು ಬಾಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ, ಆದ್ರೆ ಆಸೆ ಬಿಡಲ್ಲ. ಇಂಥದ್ದೆಲ್ಲ ಆ ಸ್ವಾಮಿ ದಂತದಲ್ಲಿದ್ದು ಗಟ್ಟಿಮುಟ್ಟಿಯಾಗಿ ಕೊಡತಾ ಇದ್ದಾರಲ್ಲ, ಒಂದು ಸಲ ನೆನೆದು ಬಿಟ್ರೆ. ನಂತರ ಇಷ್ಟು ಹಾಕಿದ ಮೇಲೆ ಬಾಯಲ್ಲಿ ನಿಂತ ಸ್ವಾಮಿ ಹಯಗ್ರೀವ, ಆತನ ಕೃಪೆ ಇಲ್ಲದಿದ್ದರೆ ಯಾವುದು ಬೇಕೋ ಅದನ್ನ ಸಾಕು ಅಂತೇವೆ. ಬಹಳ ಜನ ಮಾಡ್ತಾ ಇದೆ ಪದಾರ್ಥ ಬರ್ತಾ ಇರತ್ತೆ, ಅದು ಏನು ಅಂತ ಕೂಡ ನೋಡಲ್ಲ, ಅದನ್ನ ಬಂದು ಕೂಡ ಸಾಕು ಸಾಕು ಅಂತ ಹೇಳ್ತಾರೆ. ಚೂರು ದೂರ ಹೋದ್ರೆ ಹೇಳ್ತಾರೆ ಪಕ್ಕದವರು, ಇದು ಅದಲ್ರಿ ಇನ್ನೊಂದು ಹೌದಾ ಪಾಪ ಅಂತ ಕರು ಹಂಚ್ಕೊಳ್ತಾರೆ. ಯಾಕೆ ನಾಳೆಗೆ ಕಂಟ್ರೋಲ್ ಇಲ್ಲ, ಥಟ್ ಅಂತ ಬಂದ್ಬಿಡ್ತು, ನೋಡಿ ಹೇಳಬೇಕು ಅಂತಿಲ್ಲ. ಅದೇ ತರ ನಾಳಿಗೆ ಸರಿಯಾಗಿರಬೇಕು. ಇನ್ನ ತ್ರಿಪಾದಿ ಬರೇ ನಾಳಿಗೆಯಲ್ಲಿ ಹೀಗಾಯ್ತು ಎಲ್ಲರಿಗೂ, ತ್ರಿಪದಿ ಪಾದ್ಯ ಹಯಾಶ್ರಯ ಇದ್ದರೆ ಏನಾಗುತ್ತೆ ಅಂದರೆ ಆಯಾ ಪದಾರ್ಥಗಳಲ್ಲಿ ಭಗವದ್ ರೂಪಗಳ ಸ್ಮರಣೆ ಕಾಲ ಕಾಲಕ್ಕೂ ಕೊಡತಾರೆ. ಆ ರೀತಿಯಲ್ಲಿ ಅಲ್ಲ ತ್ರಿಪದಿ ಪಾದ್ಯ ಹಯಾಶ್ರಯ ಎಲ್ಲರ ನಾಳಿಗೆಲ್ಲಿ ಇದ್ದೇ ಇದ್ದಾನಲ್ಲ, ಕೊಟ್ಟೆ ಕೊಡಬೇಕಲ್ಲ ಅಂದ್ರೆ ನೆನೆದವರಿಗೆ ಮಾತ್ರ ಕೊಡ್ತಾನೆ, ಇಲ್ಲದ್ರೂ ಕೊಡಲ್ಲ. ಯಾಕಂದ್ರೆ ನಾನು ಕಂಡವರ ಬಾಯಲ್ಲೂ ಆತನೇ ಇದ್ದಾನೆ ಅಲ್ವಾ, ಮತ್ತ್ಯಾಕೆ ಕೊಡ್ತಾ ಇಲ್ಲ, ತನ್ನ ನೆನಪು ಅವರಿಗಿಲ್ಲ, ತಾನೇ ಕೊಟ್ಟಿಲ್ಲ ಅವರ ಕರ್ಮಾನುಸಾರ. ಅಂದರೆ ಯಾರಿಗೆ ತನ್ನ ನೆನಪು ಕೊಡತಾನೋ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡ್ಲಿಕ್ಕೆ ಕೊಡತಾನೆ ಅಂತ ಅರ್ಥ. ಆ ರೀತಿಯಲ್ಲಿ ಸ್ವಾಮಿ ಇಂಥವ ಏನ್ ಮಾಡುತ್ತಾನೆ, ಅಪರಿಮಿತ ಸುಖಪೂರ್ಣನಾಗಿದ್ದುಕೊಂಡು ಸಂತತ ಇವತ್ತು ನಮ್ಮಿಂದ ನಮ್ಮಲ್ಲಿ ನಿಂತು ಎಲ್ಲ ಸ್ವೀಕಾರ ಮಾಡಿ ನಮಗೆ ಸುಖ ಕೊಟ್ಟ, ನಾಳೆ ಕೊಡತಾನೋ ಇಲ್ಲೋ ಅಂದ್ರೆ ಸಂತತ ಅಂತ ಉತ್ತರ ಕೊಟ್ಟು. ಅವನಿಗೆ ಸುಖ ಸಂತತ, ನಮ್ಮಲ್ಲಿರುವುದು ಸಂತತ, ನಮ್ಮನ್ನ ರಕ್ಷಣೆ ಮಾಡುವುದು ಸಂತತ. ಹೆದರಬೇಡಿ, ಅಭಯ ಕೊಡತಾ ಇದ್ದಾರೆ ಆ ಭಗವಂತನ ನಂಬಿ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.